भ्यो नमः। अभ्रमं भंगरहितं अजडं विमलं सदा आनंदतीत्तमतलं भजेतापत्रयापहं मिथ्यासिद्धान्तदुध्वान्त विध्वंसनविचक्षणः जयतीत्ताक्यतनिर्भासतां नो हृदम्बरे हत्तिकल्पितकल्पोऽयं प्रत्यर्थि गजकेसरी व्यासतीर्थ गुरुर्भूयाद् अस्मदिष्टादसिद्धये तपोविद्याविरक्त्यादि सद्गुणोगाकरानहं वाजराजगुरून् वन्दे हयग्रीवदाश्रयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तयाळवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रश्यन्ति सिद्ध्यञ्च मनोरथाः। हरिः ओं श्रीगुरुभ्यो नमः। ನಾವು ವಿಷ್ಣು ಸಹಸ್ರನಾಮವನ್ನು ಅರ್ಥ ಚಿಂತನೆ ಮಾಡ್ತಾ ಬಂದಿದ್ದೀವಿ, ಋಷಿ ದೇವತೆ ಸಂದಸ್ಯರಿಗೆ ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣೋ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧಿಚೇಜಪೇ ವಿನಿಯೋಗ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ವಿಶ್ವಸ್ಮೈ ನಮಃ. ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತಭಾವನ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷಸಾಕ್ಷಿ ಕ್ಷೇತ್ರಜ್ಞೋಕ್ಷರಯ್ಯವ ಚ ಯೋಗೋ ಯೋಗ ವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹೋಪು ಶ್ರೀಮಾನ್ ಕೇಶವಪುರುಷೋತ್ತಮ ಸರ್ವಶರ್ವಶಿವಸ್ಥಾಣುರ್ಭೂತಾದಿರ್ನಿಧಿರವ್ಯ ಸಂಭವೋ ಭಾವನೋ ವರ್ತ ಪ್ರಭವ ಪ್ರಭುರೀಶ್ವರ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋ ಧಾತ ವಿಧಾತ ಧಾತುರುತ್ತಮಃ. ನಾವು ಮಹಾಸ್ವನಃ ಅನ್ನುವ ಶಬ್ದದ ಅರ್ಥ ಚಿಂತನೆಯನ್ನು ಮಾಡಿದ್ದೀವಿ. ಅನಾದಿ ನಿಧನಃ ಅನ್ನುವ ಶಬ್ದದ ಅರ್ಥ ಚಿಂತನೆಯನ್ನು ಮಾಡಬೇಕು. ಅದು ಮಾಡಲಿಕ್ಕೆ ಮುಂಚೆ ನಾವು ಪ್ರತಿ ಕ್ಲಾಸಲ್ಲಿ ಮಾಡೋದಿಲ್ಲ, ಆದರೆ ಇವತ್ತು ಸ್ವಲ್ಪ ಕೊನೆಯಲ್ಲಿರುವಂತಹ ಫಲ ಸ್ತುತಿ, ಇದು ಕೂಡ ವಿಷ್ಣು ಸಹಸ್ರನಾಮ ಸಂದರ್ಭದಲ್ಲಿಯೇ ಮಹಾಭಾರತದಲ್ಲಿಯೇ ಬರುವಂಥದ್ದು. ಭೀಷ್ಮಾಚಾರ್ಯರು ಅದೆಲ್ಲ ಹೇಳಿದ ಮೇಲೆ ವಿಷ್ಣು ಸಹಸ್ರನಾಮವನ್ನು ಯುಧಿಷ್ಠಿರನಿಗೆ ಎಲ್ಲ ಹೇಳಿದ ಮೇಲೆ ಅದರ ಫಲಸ್ತುತಿಯು ಹೇಳ್ತಾರೆ, ಅದು ಮಾಡಿದರೆ ಏನಾಗುತ್ತೆ ಅಂಥೇಳಿ. ಸೊ ಅದನ್ನು ಜಸ್ಟ್ ಒಂದು ಸಾರಿ ಸ್ಮರಣೆ ಮಾಡಿಬಿಟ್ಟು ಮುಂಚೆಕ್ಕೆ ಹೋಗೋಣ. ಫಲಶ್ರುತಿ ಇದ್ದಂತೆ ಅಲ್ಲಿ ಫಲಶ್ರುತಿ ರೂಪಕದಲ್ಲಿ ಇರುವಂಥದ್ದು, ಮಹಾಭಾರತದಲ್ಲೇ ಇರುವಂಥದ್ದು. ಇತೀದಂ ಕೀರ್ತನೀಯಸ್ಯ ಕೇಶವಸ್ಯ ಮಹಾತ್ಮನಃ ಅಂತ ಶುರುವಾಗುವಂಥದ್ದು. ನಾಂನಾಂ ಸಹಸ್ರಂ ದಿವ್ಯಾನಾಂ ಅಶೇಷೇನ ಪ್ರಕೀರ್ತಂ ಅಂಥೇಳಿ ಅಲ್ಲಿ ಹೇಳುವಾಗ, ಯೇಇದಂ ಶೃಣುಯಾ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ನಾಶುಭಂ ಪ್ರಾಪ್ನುಯಾತ್ ಕಿಂಚಿತ್ ಸೋಮುತ್ರೇಹ ಚ ಮಾನವಃ ಅಂಥೇಳಿ, ಯಾರು ಇದನ್ನು ಕೇಳ್ತಾರೋ ಹೇಳ್ತಾರೋ ಪರಿಕೀರ್ತನ ಮಾಡ್ತಾರೋ ಅವರಿಗೆ ಯಾವ ಅಶುಭವೂ ಬರೋದಿಲ್ಲ. ಅದು ಜನರಿಗೆಲ್ಲ ಇಲ್ಲಿ ಇಹಪರಗಳನ್ನೆಲ್ಲವನ್ನು ಕೂಡ ಉಂಟು ಮಾಡುವಂಥದ್ದಾಗಿದೆ ಅಂಥೇಳಿ, ವೇದಾಂತಗೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯಿ ಭವೇತ್ ವೈಶ್ಯೋ ಧನ ಸಮೃದ್ಧ ಸ್ಯಾತ್ ಶೂದ್ರೋ ಸುಖಮವಾಪ್ನುಯಾತ್ ಅಂತ ಹೇಳಿದಾಗ, ಇಲ್ಲಿ ಬ್ರಾಹ್ಮಣರಿಗೆ ಅವರಿಗೆ ವೇದಾಂತ ಜ್ಞಾನ ಬರುತ್ತೆ, ಕ್ಷತ್ರಿಯರಿಗೆ ವಿಜಯ ಬರುತ್ತೆ, ವೈಶ್ಯರಿಗೆ ಧನ ಸಮೃದ್ಧಿ ಬರುತ್ತೆ, ಶೂದ್ರರಿಗೆ ಸುಖ ಬರುತ್ತೆ ಅಂತ ಹೇಳಿದಾಗ, ಮತ್ತೆ ಬ್ರಾಹ್ಮಣರಿಗೆ ಇದರಿಂದ ಸುಖ ಬರುವುದಿಲ್ಲವಾ, ಇಲ್ಲ ಕ್ಷತ್ರಿಯರಿಗೆ ಮಾತ್ರನೇ ವಿಜಯನ, ಇವೆಲ್ಲ ಅಂದರೆ ಯಥಾಯೋಗ್ಯವಾಗಿ ಅವರವರಿಗೆ ಏನು ಸಿಗಬೇಕು ಅವುಗಳನ್ನು ಕೊಡ್ತಾರೆ. ಇವೇ ಮುಖ್ಯ ಪ್ರಯೋಜನವಾಗಿ ಅವರು ಇಟ್ಕೊಂಡಿರ್ತಾರೆ. ಆ ಮುಖ್ಯ ಪ್ರಯೋಜನವನ್ನು ಇಲ್ಲಿ ಹೇಳಿದ್ದಾರೆ. ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಂ, ಅರ್ಥಾರ್ಥಿ ಚಾರ್ಥಮಾಪ್ನುಯಾತ್ ಕಾಮಾನ್ ಆಪ್ನುಯಾತ್ ಕಾಮಿ ಪ್ರಜಾರ್ಥಿ ಚಾಪ್ನುಯಾತ್ ಪ್ರಜಾಹ ಅಂಥೇಳಿ, ಧರ್ಮ ಬಯಸಿದವನಿಗೆ ಧರ್ಮ ಸಿಗುವುದು, ಅರ್ಥ ಅಂದರೆ ಸಂಪತ್ತು, ಸಂಪತ್ತು ಅಂದರೆ ಎಲ್ಲ ವಿಧವಾದ ಸಂಪತ್ತುಗಳನ್ನು ಬಯಸುವವರಿಗೆ ಅವರಿಗೆ ಬೇಕಾದ ಸಂಪತ್ತು ಸಿಗುತ್ತೆ, ಕಾಮನೆಗಳು ಪೂರೈಸುವತ್ತೆ, ಪ್ರಜೆ ಅಂದರೆ ಸಂತತಿ ಬೇಕಾದವರು ಅಂತ ಬಯಸಿದವರಿಗೆ ಸಂತತಿ ಬರುವುದು ಇತ್ಯಾದಿ ಎಲ್ಲವೂ ಆಗತ್ತೆ ಅಂಥೇಳಿ, ಭಕ್ತಿಮಾನ್ ಯಸ್ ಸದೋತ್ಥಾಯ ಶುಚಿಸ್ತದ್ಗತಮಾನಸಃ ಸಹಸ್ರಂ ವಾಸುದೇವಸ್ಯ ನಾಂನಾಂ ಏತತ್ ಪ್ರಕೀರ್ತೆಯೇತ್ ಅಂಥೇಳಿ, ಭಕ್ತಿಯಿಂದ ಯಾರಾದರೆ ಪ್ರತಿದಿನವೂ ಎದ್ದು ಬೆಳಗಿನ ಹೊತ್ತಾಗಲಿ ಅವರು ಮನಸ್ಸಿಗೆ ಯಾವಾಗ ಅನಿಸಿದರೆ ಆವಾಗ ಶುಚಿಭೂತರಾಗಿ ಅವರು ಭಗವಂತನನ್ನು ಸ್ಮರಣೆ ಮಾಡ್ತಾ ಈ ವಾಸುದೇವನ ಈ ಸಹಸ್ರನಾಮಗಳನ್ನು ಕೀರ್ತನೆ ಮಾಡಿದರೆ ಅವರಿಗೆ ಯಶಃ ಪ್ರಾಪ್ನೋತಿ ವಿಪುಲಂ. ಯಾತಿ ಪ್ರಾಧಾನ್ಯಮೇತ ಜ್ಞಾತಿ ಪ್ರಾಧಾನ್ಯಮೇತ ಅಂತ ಎರಡು ಪಾಠಗಳಿವೆ. ಸೊ ಯಶಃ ಕೀರ್ತಿ ಬರುತ್ತೆ, ಅಷ್ಟೇ ಅಲ್ಲದೆ ಎಲ್ಲ ಬಂಧುಗಳಲ್ಲಿ ಪ್ರಾಧಾನ್ಯತೆಯನ್ನು ಪಡೆದವರಾಗ್ತಾರೆ. ಅಚಲವಾದಂಥ ಶ್ರೇಯಂ ಅಚಲಾಂ ಶ್ರೇಯಮಾಪ್ನೋತಿ ಶ್ರೇಯ ಪಾಪ್ನೋತಿ ಅನುತ್ತಮಂ ಅಂಥೇಳಿ, ಒಳ್ಳೆ ವಿಧ ಅನೇಕ ವಿಧವಾದ ಸಂಪತ್ತುಗಳು ಶ್ರೇಯಸ್ಸು ಉಂಟಾಗುತ್ತೆ, ನ ಭಯಂ ಕ್ವಚಿದಾಪ್ನೋತಿ, ಭಯ ನಾನಾ ವಿಧವಾದ ಭಯಗಳು ನಮಗೆ ಬರುವುದು ಸಹಜ, ಆ ಭಯವೆಲ್ಲವೂ ದೂರ ಆಗತ್ತೆ. ವೀರ್ಯಂ ತೇಜಸ್ಚ ವಿಂದತಿ, ವೀರ್ಯ ತೇಜಸ್ಸು ಇವೆಲ್ಲವೂ ಪಡೆದವನಾಗ್ತಾನೆ. ಭವತಿ ಅರೋಗೋ ಭವತ್ಯರೋಗೋದಿತಮಾನ್ ಬಲರೂಪ ಗುಣಾನ್ವಿತ ಅಂತೇಳಿ, ರೋಗದಿಂದ ಮುಕ್ತನಾಗ್ತಾನೆ, ಕಾಂತಿವಂತನಾಗ್ತಾನೆ, ಬಲರೂಪ ಗುಣಗಳಿಂದ ಕುಡಿದವನಾಗ್ತಾನೆ ಅಂತ ಹೇಳುವಾಗ, ರೋಗಾರ್ಥೋ ಮುಚ್ಚಿ ರೋಗಗಳ ಆರೋಗ್ಯ, ರೋಗಗಳು ಬರದೇ ಇದ್ದರೆ ರೋಗ ಬರದೇ ತಡೆಯುತ್ತೆ. ರೋಗ ಬಂದು ಬಿಡ್ತು, ರೋಗಾರ್ಥನಾಗಿದ್ದಾನೆ ಅಂದರೆ ಆ ರೋಗಾರ್ಥನಾದವನು ರೋಗದಿಂದ ಹೊರಗೆ ಬಿಡ್ತಾನೆ. ರೋಗಾರ್ಥೋ ಮುಚ್ಚಿತೇ ರೋಗಾತ್, ಬದ್ಧೋ ಮುಚ್ಚೇತ ಬಂಧನಾತ್, ಭಯಾನ್ ಮುಚ್ಚೇತ ಭೀತಸ್ತು, ಮುಚ್ಚೇತ ಆಪನ್ನ ಆಪತಃ ಅಂಥೇಳಿ, ರೋಗಾರ್ಥದಲ್ಲಿ ಇರುವವನು ರೋಗದಿಂದ ಪೀಡೆ ಬಂದವನಿಗೆ ರೋಗದಿಂದ ಮುಕ್ತಿ ಬರುತ್ತೆ, ಬಂಧನ ಸಂಸಾರ ಬಂಧನದಿಂದ ದೂರ ಆಗ್ತಾನೆ, ಭಯದಿಂದ ದೂರ ಆಗ್ತಾನೆ, ಭೀತನಾದವನು ಭಯದಿಂದ ದೂರ ಆಗ್ತಾನೆ. ಇನ್ನೂ ಭಯ ಬಂದಿಲ್ಲ ಅಂದರೆ ಭಯ ಬರದೇ ತಡೀತಾರೆ ಭಗವಂತ. ಮುಚ್ಚೇತ್ ಆಪನ್ನ ಆಪತಃ, ಆಪತ್ತುಗಳಿಂದ ದೂರ ಮಾಡ್ತಾನೆ. ದುರ್ಗಾಣಿ ಅತಿತರತ್ಯಾಶು ಪುರುಷ ಪುರುಷೋತ್ತಮಂ ಸುಭನ್ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತ ಅಂತೇಳಿ, ಭಕ್ತಿ ಸಮನ್ವಿತನಾಗಿ ಇವು ಮಾಡಿದರೆ ದುರ್ಗಾಣಿ ಅತಿತರತಿ ಆಶು, ದುರ್ಗಗಳು ಅಂದರೆ ದಾಟಲು ಸಾಕ್ಯವಿಲ್ಲದೇ ಇರುವಂಥದ್ದು ಅಂಥೇಳಿ, ಅವೆಲ್ಲವೂ ದಾಟೋಕ್ಕಾಗುತ್ತೆ. ಪುರುಷ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ, ಪುರುಷೋತ್ತಮನಾದ ಪರಮಾತ್ಮನನ್ನು ಈ ನಾಮಸಹಸ್ರದಿಂದ ಭಕ್ತಿ ಸಮನ್ವಿತನಾಗಿ ಸ್ತೋತ್ರ ಮಾಡಿದರೆ ಎಲ್ಲ ವಿಧವಾದ ಶ್ರೇಯಸ್ಸು ಎಲ್ಲವಾಗುತ್ತೆ. ನಿತ್ಯಂ ಭಕ್ತಿ ಸಮನ್ವಿತ ಸ್ತುವನ್ ಸ್ತೋತ್ರ ಮಾಡ್ತಾ ಇರುವಾಗ ಮಾಡಿದವನಿಗೆ ವಾಸುದೇವಾಶ್ರಯೋ ಮರ್ತ್ಯೋ ಅದೆಲ್ಲ ಉಂಟಾಗುತ್ತೆ ಅಂಥೇಳಿ, ವಾಸುದೇವಾಶ್ರಯೋ ಮರ್ತ್ಯೋ ವಾಸುದೇವಪರಾಯಣ ಸರ್ವಪಾಪಿ ಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನಂ ಅಂಥೇಳಿ ಅಂತ ಅವರು ಪರಮಾತ್ಮನನ್ನು ಕೊನೆಯಾಗಿ ಹೋಗಿ ಸೇರ್ತಾರೆ ಅಂಥೇಳಿ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್, ಜನ್ಮ ಮೃತ್ಯು ಜರ ವ್ಯಾಧಿ ಭಯಂ ನೈವೋಪದಾಯತೆ ಅಂಥೇಳಿ, ಈ ಜನ್ಮ ಮೃತ್ಯು ಜರ ಅಂದರೆ ಮುದಿತನ ವ್ಯಾಧಿಗಳ ಭಯ ಇವೆಲ್ಲವೂ ದೂರ ಆಗುತ್ತೆ ಅಂಥೇಳಿ ಸಂಕ್ಷೇಪವಾಗದು ನಾವು ಮತ್ತು ಅಲ್ಲಿ ಬಂದಾಗ ಕೊನೆಯಲ್ಲಿ ವಿಸ್ತಾರವಾಗಿ ನೋಡ್ತೀವಿ. ಸುಮ್ಮನೆ ಇವತ್ತು ಅನೇಕ ವಿಧವಾದ ಸಂಕಟಗಳು ಇದೆ, ಆದ್ದರಿಂದ ಅದರ ಒಂದು ಸ್ಮರಣೆ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ ಅಂಥೇಳಿ ಸ್ತನಿಸೋದಕ್ಕೆ ಮಾಡಿದೆ. ಸೊ ನಾವು ಅನಾದಿ ನಿಧನ ಅನ್ನುವ ಶಬ್ದದ ಅರ್ಥಚಿಂತೆಯನ್ನು ಮಾಡ್ತಾ ಬಂದಿದ್ದೀವಿ. ಅನಾದಿ ನಿಧನ ಅದನ್ನು ನೋಡೋಣ ಇಲ್ಲಿ. ಅನಾದಿ ನಿಧನ ಅಂತ ಹೇಳಿದಾಗ ಸ್ಪಷ್ಟವಾಗಿ ನಮಗೆ ಎಲ್ಲರಿಗೂ ಗೊತ್ತಿರುವಂತಹ ಅರ್ಥ, ಆದಿ ನಿಧನಗಳು ಇಲ್ಲ. ನಿಧನ ಅಂದರೆ ಅನೇಕ ಅರ್ಥಗಳಿವೆ. ಒಂದು ಅರ್ಥ ಏನಂದರೆ ಮರಣ ಅಂತ ಅರ್ಥ. ಸೊ ಆದಿ ಅಂದರೆ ಹುಟ್ಟು, ನಿಧನ ಅಂದರೆ ಸಾವು. ಆದಿ ನಿಧನ ಹುಟ್ಟು ಸಾವುಗಳು, ಜನ್ಮ ಮರಣೆ ಅಂಥೇಳಿ. ಆದಿ ನಿಧನೆ ಜನ್ಮ ಮರಣೆ ಹುಟ್ಟು ಸಾವುಗಳು ಅವು ಇಲ್ಲದವನು. ಅನಾದಿ ನಿಧನ ಅಂದರೆ ಹುಟ್ಟು ಸಾವುಗಳು ಇಲ್ಲದವನು ಅಂತ ಡೈರೆಕ್ಟ್ ಮೀನಿಂಗು ಈ ಚಿಂತನೆ. ಪರಮಾತ್ಮ ಅವನಿಗೆ ಹುಟ್ಟು ಸಾವುಗಳಿಲ್ಲ, ಆ ಹುಟ್ಟು ಸಾವುಗಳಿಲ್ಲದೇ ಇರುವವನು ಅಂತ. ಆದರೆ ಜೀವರು ಕೂಡ ನಿತ್ಯರಾಗಿದ್ದಾರೆ, ಅವಗೂ ಹುಟ್ಟು ಸಾವುಗಳಿಲ್ಲವಲ್ಲ ಅಂತ ಹೇಳಿದರೆ, ನಮಗೆ ಹುಟ್ಟು ಸಾವುಗಳು, ಹುಟ್ಟು ಅನ್ನುವುದು ಸ್ಥೂಲ ದೇಹದಲ್ಲಿ ಸಂಪರ್ಕವೇ ಹುಟ್ಟು, ಸ್ಥೂಲ ದೇಹದ ಸಂಪರ್ಕ ಬಿಡುವುದೇ ಸಾವು. ಅಂತಹ ಹುಟ್ಟು ಸಾವುಗಳು ನಮಗಿದೆ, ಅಂತಹ ಹುಟ್ಟು ಸಾವುಗಳಿಗೂ ಪರಮಾತ್ಮನಿಗಿಲ್ಲ. ಅಂದರೆ ಅವನಿಗೆ ಸ್ಥೂಲ ದೇಹ ಸಂಪರ್ಕ ಅನ್ನುವುದೇ ಇಲ್ಲ. ಅವತಾರಗಳಲ್ಲಿ ಸಹಿತ ಅವನು ತಾನು ತನ್ನ ಅಪ್ರಾಕೃತ ಶರೀರದಿಂದಲೇ ಹಾಗೆ ಅವತಾರ ಮಾಡ್ತಾನೆ. ಆದರೂ ಆ ಭಗವಂತನ ತನ್ನ ಇಚ್ಛೆದಿಂದಾಗಿ ಕಾಣಿಸಿಕೊಡ್ತಾನೆ ಎಲ್ಲರಿಗೂ. ಆದ್ದರಿಂದ ಪರಮಾತ್ಮ ಅವನಿಗೆ ದೇಹ ಸಂಪರ್ಕ, ಸ್ಥೂಲ ದೇಹ ಧಾರಣೆ ಅನ್ನುವುದೇ ಇಲ್ಲ, ಸ್ಥೂಲ ದೇಹ ವಿಯೋಗವೂ ಇಲ್ಲ. ಹೀಗೆ ನಮಗಿರುವಂತಹ ಹುಟ್ಟು ಸಾವುಗಳು ಅವನಿಗಿಲ್ಲ. ಆದ್ದರಿಂದ ಅವನು ನಿಜವಾದ ಅನಾದಿ ನಿಧನನಾಗಿದ್ದಾನೆ. ಜೀವರು ಸಹಿತ ಅವರಿಗೆ ಈ ಸಂಪರ್ಕ, ಲೌಕಿಕವಾದ ಅಂದರೆ ಈ ದೇಹ ಸಂಪರ್ಕ, ದೇಹ ವಿಯೋಗ ಅನ್ನುವ ಹುಟ್ಟು ಸಾವುಗಳಿದೆ, ಅವುಗಳಿಂದಲೂ ಅವರನ್ನು ದೂರ ಮಾಡ್ತಾನೆ. ಅವನು ಹುಟ್ಟು ಸಾವುಗಳು ಇಲ್ಲದವನು, ಅನಾದಿ ನಿಧನ. ಆದಿ ನಿಧನವನ್ನು ಇಲ್ಲದೆ ಮಾಡ್ತಾನೆ ತನ್ನ ಉಪಾಸಕರಿಗೆ, ತನ್ನನ್ನು ಸೇವೆ ಮಾಡುವವರಿಗೆ. ಆದ್ದರಿಂದ ಅವನು ಆ ಹುಟ್ಟು ಸಾವುಗಳನ್ನು ದೂರ ಮಾಡುವವನು, ಆದ್ದರಿಂದಲೂ ಅನಾದಿ ನಿಧನ. ಹೀಗೆ ಭಗವಂತ ಅನಾದಿ ನಿಧನ ಅಂತ ಕರೆಯಲ್ಪಟ್ಟವನಾಗಿದ್ದಾನೆ ಅಂಥೇಳಿ. ಜನ್ಮ ಮರಣ ರಹಿತ ಅನ್ನುವ ಅರ್ಥದಲ್ಲಿ ಹೇಳುವಂಥದ್ದು ಸ್ಕಂದ ಪುರಾಣದ ವಚನ. ಅದಕ್ಕೆ ಹಾಗಿದೆ, ಸ್ಕಂದ ಪುರಾಣದ ವಿಚಾರವನ್ನು ಗೀತೆಯಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಸ್ವದೇಹ ಯೋಗ ವಿಗಮನ ನಾಮ ಜನ್ಮ ಮೃತಿಪುರ. ಯೋಗ ದೇಹ, ಯೋಗ ದೇಹ ವಿಗಮ, ಅದನ್ನೇ ಜನ್ಮ ಮೃತಿ ಅಂತ ಕರೀತಾರೆ. ಇಷ್ಯೇತೇ ಹ್ಯೇವ ಜೀವಸ್ಯ ಅಮುಕ್ತೇ ಜೀವಸ್ಯ ಆಮುಕ್ತೇ ಅಮುಕ್ತೇ ನತು ಹರೇಹೆ ಕ್ವಚಿತ್ ಅಂಥೇಳಿ. ಎರಡು ವಿಧ ಕೂಡ ಅಂದರೆ ಜೀವರಿಗೆ ಅವರಿಗೆ ಮುಕ್ತಿ ಬರೋವರೆಗೂ ಇವೇ ಹುಟ್ಟು ಸಾವುಗಳು ಇರುತ್ತೆ. ಸೊ ಅವರಿಗೆ ಆದರೆ ಹರಿಗೆ ಯಾವತ್ತೂ ಕೂಡ ಅವನಿಗೆ ಹುಟ್ಟು ಸಾವುಗಳನ್ನುವುದೇ ಇಲ್ಲ ಅಂಥೇಳಿ ತಿಳ್ಕೊಳ್ಳುವುದು. ಆದ್ದರಿಂದ ಈ ಮಾತು ಅಲ್ಲಿ ಬರುತ್ತೆ. ಸೊ ಜೀವಸ್ಯ ಅಂತ ಹೇಳಿದಾಗ ಭಗವಂತ ಅವನು ಜೀವವಾಚ್ಯನಾಗಿದ್ದಾನಲ್ವ, ಅವನಿಗೂ ಆಗತ್ತಾ ಅಂದರೆ ಇಲ್ಲ ಅನ್ನೋದು ಈ ವಚನದ ಬರುತ್ತೆ. ಹರಿ ಅವನು ಜೀವವಾಚ್ಯ ಅವನು ಹೇಳಿದಾಗ ಅವನು ಜೀವರಿಗೆ ಜೀವತ್ವವನ್ನು ಉಂಟು ಮಾಡ್ತಾನಾದ್ದರಿಂದ ಸಂದರ್ಭಾನುಸಾರವಾಗಿ ನಾವು ಆ ಶಬ್ದಗಳ ಅರ್ಥವನ್ನು ತೋರಬೇಕು. ಇಲ್ಲಿ ಜೀವಸ್ಯ ಅಂತ ಹೇಳಿದಾಗ ಯಾರಾದರೆ ಬಂಧನದಲ್ಲಿ ಸಿಕ್ಕಿದ ಜೀವರಿದ್ದಾರೋ ಅವರಿಗೆ ಮಾತ್ರ ಆ ಮುಕ್ತಿಯೇ, ಮುಕ್ತಿಯ ಹೋಗುವಷ್ಟುವರೆಗೂ ಅವರಿಗೆ ಹುಟ್ಟು ಸಾವುಗಳಿದೆ, ಭಗವಂತನಿಗೆ ಯಾವತ್ತೂ ಇಲ್ಲ ಅಂತ ಹೇಳುವಂಥದ್ದು. ಆದ್ದರಿಂದ ಇದು ಭಗವಂತನಿಗೆ ಹೇಳುವಂಥದ್ದು. ಇನ್ನೊಂದು ಅನಾದಿ ನಿಧನ ಅಂತ ಹೇಳಿದರೆ ವ್ಯಾಕರಣದ ಒಂದು ಚಿಕ್ಕ ಅಂಶ. ಆದಿ ನಿಧನ, ಅದಕ್ಕೆ ಮುಂಚೆ ನ ಸೇರಿಸಿದರೆ ನ ಆದಿ ನಿಧನ, ಆದಿ ನಿಧನಗಳು ಇಲ್ಲದವನು ಅನಾದಿ ನಿಧನ. ಯಾಕಂದರೆ ಶಬ್ದ ಇದೆ ನೋಡ್ರಿ, ಆಕಾರ ಅನಾಕಾರ ಇಲ್ಲ ನಿರಾಕಾರ ಅಂತಲೂ, ಅದೇ ವಿಧವಾಗಿ ಆದಿ ಅನಾದಿ. ಯಾವುದೇ ಒಂದು ಶಬ್ದ ಅಕಾರದಿಂದ ಇರುವ ಶಬ್ದ ತಗೊಂಡರೆ ಅದಕ್ಕೆ ಮುಂಚೆ ನ ಹಾಕಿದರೆ ಅನ ಆಗತ್ತೆ, ಆದರ ಅನಾದರ, ನ ಪ್ಲಸ್ ಆದರ ಅನಾದರ ಆಗತ್ತೆ. ಹೀಗೆ ಆ ಅನ್ನುವ ಶಬ್ದದಿಂದ ಯಾವುದಿರುತ್ತೋ ಅದಕ್ಕೆ ನಾ ಹಾಕಿದರೆ ಅನ ಆಗತ್ತೆ. ಅಷ್ಟೇ ಅಲ್ಲದೆ ಇದು ಇನ್ನೊಂದು ವಿಧವಾಗಿಯೂ ಬಿಡಿಸ್ಬೋದು. ಅನಾದಿ ನಿಧನ ಅನ್ನುವುದು ನಾ ಪ್ಲಸ್ ಆದಿ ನಿಧನ ಒಂದು, ಇಲ್ಲ ಅನಾ ಪ್ಲಸ್ ಆದಿ ನಿಧನ ಅದು ಕೂಡ ಅನಾದಿ ನಿಧನವೇ ಆಗತ್ತೆ. ಅನಾ ಪ್ಲಸ್ ಆದಿ ನಿಧನ ಕೂಡ ಅನಾದಿ ನಿಧನವೇ ಆಗತ್ತೆ. ಅಂದರೆ ಈ ಶಬ್ದಕ್ಕೆ ಇನ್ನೊಂದು ವಿಧವಾದ ಅರ್ಥ. ಅನಾದಿ ನಿಧನ ಒಂದು ಅರ್ಥ ನಾವು ನೋಡಿದ್ದೀವಿ, ಆರಾದ ಎರಡು ಅರ್ಥ. ಒಂದು, ಭಗವಂತ ಹುಟ್ಟು ಸಾವುಗಳಿಲ್ಲದವನು, ತನ್ನ ಸೇವೆ ಮಾಡುವವರಿಗೆ ಹುಟ್ಟು ಸಾವುಗಳಿಲ್ಲದೆ ಮಾಡ್ತಾನೆ, ಆದ್ದರಿಂದ ಅನಾದಿ ನಿಧನ ಅದು. ಆದ ಮೇಲೆ ಇನ್ನೊಂದು ಅರ್ಥವನ್ನು ನೋಡೋದಕ್ಕಾಗಿ ಅನಾ ಪ್ಲಸ್ ಆದಿ ನಿಧನ. ಅನಾ ಅಂದರೆ ಮುಖ್ಯ ಪ್ರಾಣ, ಅನ ಪ್ರಾಣಾಯಾಮ, ಅನ ಅಂದರೆ ಪ್ರಾಣದೇವರು, ಪ್ರಾಣದೇವರಿಗೆ ಅನ ಅಂತ ಹೆಸರು. ಅದಕ್ಕೆ ಪ್ರ ಅನ್ನುವುದು ಮುಂಚೆ ಪ್ರಿಫಿಕ್ಸ್ ಉಪಸರ್ಗ ಹಾಕಿದಾಗ ಆ ರಕಾರದಿಂದಾಗಿ ಅದು ಪ್ರ ಪ್ಲಸ್ ಅನ ಪ್ರಾಣ ಆಗತ್ತೆ, ನಕಾರ ಅಣಕಾರ ಆಗತ್ತೆ. ಯಾಕಂದರೆ ರ ರ ಅನ್ನುವುದು ಯೂಷ್ಮ, ಆ ಉಷ್ಮಗಳು ಸೇರಿದಾಗ ನಮಗೆ ಆ ರಕಾರ ಬಂತಾದ್ದರಿಂದ ಅದು ನಕಾರ ಅಣಕಾರ ಆಗತ್ತೆ. ಸೊ ಆದ್ದರಿಂದ ಪ್ರ ಪ್ಲಸ್ ಅನ ಪ್ರಾಣ ಆಗತ್ತೆ. ಈ ವಿಧವಾಗಿ ಪ್ರಾಣದೇವರಿಗೆ, ಅನದೇವರಿಗೆ ಅವರಿಗೆ ಆದಿ ನಿಧನಗಳು ಉಂಟು ಮಾಡ್ತಾನೆ. ಅಂದರೆ ಪ್ರಾಣದೇವರಿಗೆ ಸಹಿತ ಅವರಿಗೆ ದೇಹ ಯೋಗ ವಿಯೋಗಗಳನ್ನುವುದಿದೆ ಅವರಿಗೆ, ಅವರಿಗೂ ಸ್ಥೂಲ ದೇಹ ಬರುತ್ತೆ, ಸ್ಥೂಲ ದೇಹ ಬೀಳೋದು ಅನ್ನುವುದು ಅವರಿಗೂ ಇದೆ. ಹನುಮಂತ ದೇವರಾಗಲಿ, ಭೀಮಸೇನ ದೇವರು ಆಗಲಿ, ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಾಗಲಿ, ಅವತಾರಗಳಲ್ಲಿ ಮಾತ್ರ ಅಲ್ಲ, ಅವರು ಮೂಲ ರೂಪದಲ್ಲಿ ಸಹಿತ ಅವರಿಗೆ ಸ್ಥೂಲ ದೇಹ ಇದೆ. ಬ್ರಹ್ಮದೇವರಿಗೆ ಸಹಿತ ಸ್ಥೂಲ ದೇಹ ಇದೆ. ಆದ್ದರಿಂದ ಸಂಸಾರದಲ್ಲಿರುವ ಅವರೆಲ್ಲರಿಗೂ, ಲಕ್ಷ್ಮೀನಾರಾಯಣರನ್ನು ಬಿಟ್ಟರೆ ಸಂಸಾರಾವಸ್ಥೆಯಲ್ಲಿ ಇರುವವರು ಎಲ್ಲರಿಗೂ ಕೂಡ ಸ್ಥೂಲ ದೇಹ ಅನ್ನುವುದಿದ್ದೇ ಇದೆ ಬಂದಾಗ, ಮತ್ತು ಸ್ಥೂಲ ದೇಹ ವಿಯೋಗ, ಸಂಯೋಗ ವಿಯೋಗಗಳಾಗತ್ತೆ. ಪ್ರಾಣದೇವರಿಗೆ ಸಹಿತ ಈ ಸ್ಥೂಲ ದೇಹ ಯೋಗ ವಿಯೋಗಗಳನ್ನುವ ಜನ್ಮ ಮೃತ್ಯುಗಳು ಆದಿ ನಿಧನಗಳು ಅವರಿಗೆ ಉಂಟು ಮಾಡ್ತಾನೆ. ಅಂದರೆ ಅನದೇವರಿಗೆ, ಪ್ರಾಣದೇವರಿಗೂ ಆದಿ ನಿಧನಗಳು, ಜನ್ಮ ಮರಣಗಳು ಬರುವಂತೆ ಮಾಡ್ತಾನೆ ಅನ್ನುವ ಕಾರಣದಿಂದಾಗಿ ಭಗವಂತ ಅನ ಆದಿ ನಿಧನ, ಅನಾದಿ ನಿಧನ ಅಂಥೇಳಿ. ಅಂದರೆ ಇಲ್ಲಿ ಹೇಗೆ ಅಂದರೆ ಆದಿಶ್ಚ ನಿಧನಂ ಚ ಆದಿ ನಿಧನೇ ಅನಸ್ಯ ಆದಿ ನಿಧನೇ ಯಸ್ಮಾತ್ ಸಹ ಅಂತೇಳಿ. ಯಾರಿಂದಾದರೆ ಪ್ರಾಣದೇವರಿಗೆ ಆದಿ ನಿಧನಗಳು ಉಂಟಾಯಿತೋ ಅವನು, ಅಂದರೆ ಇದು ಬಹುವ್ರೀಹಿ ಸಮಾಸ ರೂಪದಲ್ಲಿ ಇರುವಂಥದ್ದು. ಯಾರಿಂದಾದರೆ ಅನದೇವರಿಗೆ, ಪ್ರಾಣದೇವರಿಗೆ ಆದಿ ನಿಧನಗಳು ಇದೆಯೋ ಅವನು ಅಂಥೇಳಿ. ಭಗವಾನ್ ಕುತಯೇಷ ಪ್ರಾಣೋ ಜಾಯತೆ ಆತ್ಮತಯೇಷ ಪ್ರಾಣೋ ಜಾಯತೆ ಅಂಥೇಳಿ ಷಟ್ ಪ್ರಶ್ನ ಪರಿಷತ್ತಲ್ಲಿ ಬರುವಂಥದ್ದು. ಆದ್ದರಿಂದ ಪ್ರಾಣಶಬ್ದೇನ ಪ್ರಧಾನವಾಯು ಆತ್ಮತಃ ಪರಮಾತ್ಮತಃ ವಿಷ್ಣು ವಾಯು ಸಮುತ್ಪನ್ನೋ ಪ್ರಬಂಧನದಲ್ಲಿ ಬರುವಂಥದ್ದು ಷಟ್ ಪ್ರಶ್ನ ಉಪನಿಷತ್ತು. ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ ಪ್ರಬಂಧನದಿಂದ ವಿಷ್ಣು ದೇವರು ಅವರು ವಾಯುದೇವರನ್ನು ಹುಟ್ಟುವಂತೆ ಮಾಡ್ತಾರೆ ಅಂಥೇಳಿ. ಆದ್ದರಿಂದ ಏತನ ಮಾತರಿಶ್ವ ವ್ಯಾಖ್ಯಾತ ಅಂತ ಬ್ರಹ್ಮಸೂತ್ರದಲ್ಲಿ ಕೂಡ ಬರುವಂಥದ್ದು. ಭಗವಂತ ಮಾತರಿಶ್ವ ಅಂದರೆ ಮಾತರಿಶ್ವ ಅಂದರೆ ಮುಖ್ಯ ಪ್ರಾಣದೇವರು, ಅವರಿಗೆ ತಾನು ಹುಟ್ಟು ಸಾವುಗಳನ್ನು ಬರುವಂತೆ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಒಂದು ವಿಷಯ ಏನಂತ ಹೇಳಿದರೆ, ಪ್ರಾಣದೇವರಿಗೆ ಶಾಸನ ಅಮೃತ ಅಂತ ಹೆಸರಿದೆ. ಅಮೃತ ಅಂದರೆ ಸಾವಿಲ್ಲದವರು, ಆದ್ದರಿಂದ ಅಮೃತ ಅಂತವರಿಗೆ ಇದಲ್ಲವ ಮತ್ತೆ ಅಮೃತ, ಮತ್ತು ಅವರಿಗೆ ಹೇಗೆ ಹುಟ್ಟು ಸಾವುಗಳು ಅಂತೇಳಿ ರಾಮಸ್ವಾಮಿ. ಅತಿರೋಹಿತ ವಿಜ್ಞಾನಾತ್ ವಾಯುರಪಿ ಅಮೃತ ಸ್ಮೃತಃ ಅಂತ. ಅವ್ರಿಗೆ ಅಮೃತ ಅಂತ ಕರೆಯುವುದು ಜ್ಞಾನ ತಿರೋಧಾನವಿಲ್ಲ, ಆದ್ದರಿಂದ ಅವರು ಅಮೃತರು. ಅಂದರೆ ಸ್ಥೂಲ ದೇಹವಿಲ್ಲದೇ ಇರುವವರಂತ ಅರ್ಥ ಅಲ್ಲ. ಅಲ್ಲಿ ಅಮೃತ ಶಬ್ದ ವಾಚ್ಯರಾಗ ಆಗಿದ್ದಾರೆ ಅಂತ ಹೇಳಿದರೆ ಜ್ಞಾನ ತಿರೋಧಾನವಿಲ್ಲದೆ ಇರುವಂಥವ್ರು, ಆದ್ದರಿಂದ ಅವರು ಅಮೃತ ಶಬ್ದ ವಾಚ್ಯರಾಗಿದ್ದಾರೆ. ಅಂತಹ ಮುಖ್ಯಪ್ರಾಣದೇವರಿಗೆ ಕೂಡ ಅವರು ಈ ವಿಧವಾದ ದೇಹ ಯೋಗ ವಿಯೋಗಗಳನ್ನುವುದನ್ನು ಉಂಟು ಮಾಡ್ತಾರೆ ಅಂಥೇಳಿ. ಅಷ್ಟೇ ಅಲ್ಲದೆ ಭಗವಂತ ಅವನು ಇನ್ನೊಂದು ವಿಧವಾಗಿ ಅನ ಆದಿ ನಿಧನ ಅಂತ ಇಟ್ಟುಕೊಂಡಾಗ ಅನ ಪ್ಲಸ್ ಆದಿ ಪ್ಲಸ್ ನಿಧನ ಅಂತ ಮೂರು ವಿಭಾಗ ಮಾಡಿದರೆ, ಮೂರು ಪಾರ್ಟ್ಸ್ ಮಾಡಿದರೆ ಅವನು ಅನನೂ ಆಗಿದ್ದಾನೆ, ಆದಿಯೂ ಆಗಿದ್ದಾನೆ, ನಿಧನೂ ಆಗಿದ್ದಾನೆ. ಅಂದರೆ ಅರ್ಥ ಏನು? ಇನ್ನೊಂದು ಅರ್ಥ ಇದು, ಭಗವಂತ ಅನ, ಅವನು ಆದಿ, ಅವನು ನಿಧನ. ಅನ ಅನತಿ ಚೇಷ್ಟಯತೇತಿ ಅನಃ ಅಂತೇಳಿ, ಎಲ್ಲರನ್ನೂ ಪ್ರೇರೇಪಿಸುವವನು, ಪ್ರೇರಕ, ಸರ್ವ ಪ್ರೇರಕ. ನಾವು ಪ್ರೇರ್ಯ ಪ್ರೇರಕ ಅಂಥೇಳಿ ಹರಿಕಥಾಂಸದಲ್ಲಿ ಅದು ನೋಡ್ತೀವಿ. ಅವನು ಎಲ್ಲರನ್ನು ಪ್ರೇರೇಪಿಸುವವನು, ಪ್ರೇರಕನಾಗಿದ್ದಾನಾದ್ದರಿಂದ ಅನತಿ ಚೇಷ್ಟಯತೇತಿ ಅನಃ ಅಂಥೇಳಿ ಅಂತರ್ನೀತ ನಿಚು ಅಂತ ಹೇಳ್ತಾರೆ. ನಿಚ್ಚು ನಿಚ್ಚು ಪ್ರತ್ಯಯ ಅಂದರೆ ಮಾಡಿಸುವುದು, ಅವನು ಮಾಡಿ ಮಾಡಿಸುವವನು ಅಂತ ಹೇಳ್ತೀವಲ್ಲ ಹರಿಕಥಾಂಸದಲ್ಲಿ. ಮಾಡಿ ಮಾಡಿಸುವ, ಮಾಡಿಸುವುದು, ಮಾಡುವುದು ಅದಕ್ಕೆ ಕರೋತಿ, ಮಾಡಿಸುವುದು ನಿಚ್ಚು ಪ್ರತ್ಯಯ ಬಂದರೆ ಏನಾಗುತ್ತೆ, ಕಾರಯತಿ, ಮಾಡಿಸುತ್ತಾನೆ ಅಂತ. ಅದೇ ವಿಧ ಚೇಷ್ಟತೆ ತಾನು ಮಾಡುವುದು, ಚೇಷ್ಟಯತೆ ಮಾಡಿಸುವುದು, ಎಲ್ಲರನ್ನೂ ಚಟುವಟಿಕೆಗಳನ್ನು ಮಾಡಿಸುತ್ತಾನೆ, ಕೊಡ್ತಾನೆ. ಆದ್ದರಿಂದ ಅವನು ಅನತಿ ಚೇಷ್ಟಯತೆ, ಅದಕ್ಕೆ ನಿಚ್ಚು ಪ್ರತ್ಯಯ ಅಂತ ಅಂದರೆ ಮಾಡಿಸುವುದು, ಚೇಷ್ಟೆಗಳನ್ನು ಮಾಡಿಸುತ್ತಾನೆ, ಆದ್ದರಿಂದ ಅವನು ಅನಃ ಅಂಥೇಳಿ. ಮತ್ತು ಆದಿ, ಎಲ್ಲರಿಗೂ ಅವನ ಆದಿ, ಅವನಿಗೆ ಆದಿ ಇಲ್ಲ, ಆದರೆ ಅವನು ಎಲ್ಲರಿಗೂ ಆದಿ ಇರುವಂತೆ ಮಾಡ್ತಾನೆ. ಯಾವುದ್ಯಾವುದು ಆದಿಗಳಿವೋ ಅಂದರೆ ಉಂಟಾಯಿತು, ಜೀವರನ್ನು ಸೃಷ್ಟಿ ಮಾಡಲಿಲ್ಲವಲ್ಲ ಅಂದರೆ ಜೀವ ಸೃಷ್ಟಿ ಯಾರೂ ಮಾಡಲಿಲ್ಲ. ಯಾವುದ್ಯಾವುದು ಸೃಷ್ಟಿ ಮಾಡಲ್ಪಟ್ಟಿತೋ ಅವೆಲ್ಲವೂ ಅವನೇ ಸೃಷ್ಟಿ ಮಾಡಿದ. ಸೃಷ್ಟಿಯೇ ಆಗದೇ ಇರುವುದು ಅದನ್ನು ಅವನು ಸೃಷ್ಟಿ ಮಾಡಿಲ್ಲ ಅನ್ನೋದು ಅವನು ದೋಷ ಆಗೋದಿಲ್ಲ. ಯಾಕಂದರೆ ಅವನೇ ನಿಶ್ಚಯ ಮಾಡಿಕೊಂಡ, ಇದು ಸೃಷ್ಟಿ ಇದು ಅನಾದಿಯಾಗಿರಬೇಕು ಅಂತ ನಿಶ್ಚಯ ಮಾಡಿಕೊಂಡ ಅನಾದಿಯಾಗಿದೆ. ಅನಾದಿ ವಸ್ತುಗಳು ಯಾವುದು ಯಾವುದಿದೋ ಅದು ಅವನ ಇಚ್ಛೆಯಿಂದಾಗಿಯೇ ಅನಾದಿಯಾಗಿದೆ, ಅದಕ್ಕೆ ಅನಾದಿತ್ವವನ್ನು ತಾನೇ ಕೊಟ್ಟಿದ್ದಾನೆ. ಆದರೆ ಯಾವುದು ಯಾವುದು ಸೃಷ್ಟಿ ಮಾಡಲ್ಪಟ್ಟಿತೋ ಅವೆಲ್ಲವೂ ತಾನೇ ಸೃಷ್ಟಿ ಮಾಡಿದ. ಅಂದರೆ ಎಲ್ಲದರ ಆದಿಯೂ ಅವನೇ, ಅನಾದಿಯಾದ ವಸ್ತುಕ್ಕೂ ಅವನ ಆದಿ, ಯಾಕಂದರೆ ಅದು ಅನಾದಿಯಾಗಿ ಇರುವಂತೆ ಮಾಡಿದ. ಆದ್ದರಿಂದಲೂ ಅವನ ಆದಿ ಕಾರಣ, ಅಂದರೆ ಅದು ಅನಾದಿಯಾಗಿರುವುದಕ್ಕೆ ಅವನೇ ಕಾರಣ. ಆದಿ ಅಂದರೆ ಎಲ್ಲದರ ಮೊದಲು, ಇಲ್ಲ ಎಲ್ಲದರ ಕಾರಣ. ಈ ಇಸ್ ದ ಕಾಸ್ ಆಫ್ ಎವ್ರಿಥಿಂಗ್, ಮೂಲ ಕಾರಣ, ಆದಿ ಕಾರಣ, ಕಾರಣ ಕಾರಣ ಅಂಥೇಳಿ. ಕಾರಣಗಳೆಲ್ಲದಕ್ಕೂ ಕಾರಣನಾದವನು, ಮೂಲ ಕಾರಣನಾದವನು, ಆದಿ ಕಾರಣನಾದವನು. ಆದಿ ಅಂದ್ರೇ ಕಾರಣ, ಎಲ್ಲದಕ್ಕೂ ಕಾರಣಭೂತನಾಗಿದ್ದಾನೆ. ಆದ್ದರಿಂದ ಅವನು ಆದಿ. ಸೊ ಅನ ಆದಿ ಆಗಿದ್ದಾನೆ ಭಗವಂತ. ಅದೇ ವಿಧವಾಗಿ ನಿಧಾನ, ನಿಧಾನ ಅಂತ ಹೇಳಿದರೆ ಸರಿ, ಎಲ್ಲದಕ್ಕೂ ಆದಿಯಾಗಿದ್ದಾನೆ. ಮುಕ್ತರಿದ್ದಾರೆ ಅವ್ರಿಗೆ ಹಾಗೆ, ಅವ್ರಿಗೆ ಮುಕ್ತರಿಗೆ ಭಗವಂತ ಬೇಕಾಗಿಲ್ಲವಾ? ಮುಕ್ತಿ ಹೊಟ್ಟೋಗ್ಬಿಟ್ಟಿದ್ದಾರೆ, ಬಂಧ ಎಲ್ಲ ಸುಟ್ಟೋಯ್ತು, ಬಿಟ್ಟೋಯ್ತು, ಬಂಧ ಇಲ್ಲ. ಆದ್ದರಿಂದ ಅವನು ಆ ಮುಕ್ತರಿಗೆ ಹೇಗೆ, ಅವ್ರಿಗೆ ಅವನು ಆಶ್ರಯನೇ ಆಗಿದ್ದಾನೆ. ಹೌದು, ನಿಧಿಯಂತೆ ಅತ್ರ ಮುಕ್ತಃ ಇತಿ ನಿಧನಃ ಅಂಥೇಳಿ. ಮುಕ್ತರಾದವರಿಗೆ ಕೂಡ ಆಶ್ರಯ ಅವನೇ, ಮುಕ್ತಾತ್ಮರಿಗೆ ಸಹಿತ ಅವನೇ ನಿಧಾನ. ನಿಧಾನ ಅಂದರೆ ನಿಧಿಯಂತೆ, ಈಗ ಜಲನಿಧಾನ, ಜ್ಞಾನ ನಿಧಾನ ಅಂದರೆ ಜಲಕ್ಕೆ ಆಶ್ರಯ, ಜ್ಞಾನಕ್ಕೆ ಆಶ್ರಯ, ನಿಧಾನ ಅಂದರೆ ಆಶ್ರಯ ಅಂಥೇಳಿ. ನಿಧಿ ನಿಧಿಯಂತೆ ಅತ್ರ, ಯಾವುದಾದರೆ ಭಗವಂತನನ್ನು ಆಶ್ರಯ ಮಾಡಿಕೊಂಡಿದೋ ಎಲ್ಲದಕ್ಕೂ ಆಶ್ರಯನಾಗಿದ್ದಾನೆ. ಇಲ್ಲಿ ಮುಕ್ತರಿಗೆ ಮುಖ್ಯವಾಗಿ ಮುಕ್ತರಿಗೆ ಆಶ್ರಯನಾಗಿದ್ದಾನಾದ್ದರಿಂದ ಅವನು ನಿಧಾನ ಅಂದರೆ ನಿಧನ. ನಿಧಾನ ನಿಧನ ಎರಡು ಕೂಡ ನಿಧಿಯಂತೆ ಅನ್ನುವುದೇ ಮೂಲ ರೂಪ. ಆದ್ದರಿಂದ ನಿಧಾನ ಅನ್ನುವ ಅರ್ಥದಲ್ಲಿಯೇ ನಿಧನ ಅನ್ನುವುದು ಕೂಡ ಇದೆ. ನಿಧನ ಅಂದರೆ ಮುಕ್ತರಿಗೆ ಆಶ್ರಯಭೂತನಾದವನು ಅಂತ. ಹೀಗೆ ಅನನೂ ಆಗಿದ್ದಾನೆ, ಆದಿಯೂ ಆಗಿದ್ದಾನೆ, ನಿಧನನೂ ಆಗಿದ್ದಾನೆ. ಆದ್ದರಿಂದ ಅನಾದಿ ನಿಧನ ಅಂಥೇಳಿ ಭಗವಂತ ಅನಶ್ಚ ಆದಿಶ್ಚ ನಿಧನಶ್ಚ ಅನಾದಿ ನಿಧನ ಅಂಥೇಳಿ. ಇಲ್ಲ ಅನಾದಿ ಅನಾದಿಶ್ಚ ಅಸೌ ನಿಧನಶ್ಚ, ಎರಡೇ ಭಾಗ. ಅನಾ ಆದಿ ನಿಧನ ಅಂತ ಮಾಡಿದ್ರೆ ಅನಾದಿ ನಿಧನ ಅಂತ ಹೇಳಿದವನು ಅನಾದಿಯಾಗಿದ್ದಾನೆ, ಆದಿ ಇಲ್ಲದವನು ನಿಧನನಾಗಿದ್ದಾನೆ. ಆದ್ದರಿಂದ ಅನಾದಿ ನಿಧನ ಎರಡು ಭಾಗವಾಗಿಯೂ ಮಾಡಿಕೊಳ್ಳಬಹುದು. ಎರಡು ಪದ ಇಲ್ಲ ಮೂರು ಪದಗಳು, ಎರಡು ರೀತಿಯಲ್ಲಿ ನಾವು ನೋಡಬಹುದು. ಅದಾದ ಮೇಲೆ ಭಗವಂತ ಅವನು ಇನ್ನು ಎಂಥವನು ಅಂತ ಹೇಳಿದರೆ, ಅವನು ಎಲ್ಲದಕ್ಕೂ ಕೂಡ ಯೋ ಮಾಂ ಅಜಂ ಅನಾದಿಂಚ ವೇತ್ತಿ ಸಹ ಸರ್ವಪಾಪೈ ಪ್ರಮುಚ್ಯತೆ ಅಂತೇಳಿ ಗೀತೆಯಲ್ಲಿ ಹೇಳುವಂತೆ ಭಗವಂತ, ಯಾರು ಭಗವಂತನನ್ನು ಅಜ ಅನಾದಿ ಇತ್ಯಾದಿ ರೀತಿಯಲ್ಲಿ ತಿಳ್ಕೊಳ್ತಾರೋ ಅವರು ಪಾಪಗಳಿಂದ ಬಿಡುಗಡೆಯನ್ನು ಪಡಿತಾರೆ. ಸೊ ಆದ್ದರಿಂದ ಭಗವಂತ ಅನಾದಿ ಅಂತ ನಾವು ಮುಖ್ಯ ತಿಳಿದು ಕೀರ್ತನೆ ಮಾಡಬೇಕು. ಸುಮ್ಮನೆ ತಿಳಿಯುವುದಂದರೆ ಅವು ತಿಳಿದು ಆಯಿತು ಮುಗಿತು ಅಂದರೆ ಅಲ್ಲ, ತಿಳಿಯುವುದನ್ನು ಮನನ ಮಾಡಿದಾಗ ನಮಗೆ ಆ ಒಂದೇ ಶಬ್ದದಲ್ಲಿ ಅವನು ಅನಾದಿ ಆದಿ ಇಲ್ಲದವನು ಅಂತ ಸುಮ್ಮನೆ ಬಾಯಿಂದ ಹೇಳಬಹುದು. ಆದರೆ ಮನಸ್ಸಿನಲ್ಲಿ ಕೂತ್ಕೊಂಡು ಅದರ ಚಿಂತನೆ ಮಾಡಿದಾಗ ಹೇಗೆ ಆದಿ ಇಲ್ಲದವನು, ಎಷ್ಟೋ ವಸ್ತುಗಳಿವೆ, ಅದು ಅವನಿಂದ ಹೇಗೆ ಬರುತ್ತೆ, ಸೃಷ್ಟಿ ಹೇಗೆ ಮಾಡ್ತಾನೆ, ಸಂಕಲ್ಪ ಮಾತ್ರದಿಂದ ಸೃಷ್ಟಿ ಮಾಡ್ತಾನೆ, ಅದು ಹೇಗೆ ಮಾಡ್ತಾನೆ, ಅವನು ಬಂದು ತಾನೇ ಕೂತ್ಕೊಂಡು ಮಡಿಕೆ ಮಾಡುವವನು ಮಡಿಕೆ ಮಾಡಿದಂತೆ ಮಾಡ್ತಾನ ಇರೋದಿಲ್ಲ, ಅವನು ಅದರ ಒಳಗೆ ತಾನು ಇದ್ದು ಕಣ್ಣಿಗೆ ಕಾಣಿಸದೇ ಇದ್ದು ಅದು ಬರುವಂತೆ ಮಾಡ್ತಾನೆ. ಆದ್ದರಿಂದ ಅವನು ಸೃಷ್ಟಿ ಮಾಡುವ ಕ್ರಮ, ಅದರ ಊಹೆ ನಾವು ನಮ್ಗೆ ಗೊತ್ತಿಲ್ಲ. ಅದು ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೋ ಅದನ್ನು ಊಹೆ ಮಾಡ್ತಾ ನಾವು ಚಿಂತನೆ ಮಾಡಿದರೆ ಅದು ನಿಜವಾದ ಕೀರ್ತನೆ. ಆದ್ದರಿಂದ ಈ ವಿಧವಾಗಿ ನಾವು ಅವನ ಚಿಂತನೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಆ ವಿಧವಾಗಿ ನಾವು ಚಿಂತನೆ ಮಾಡಬೇಕು. ಸೊ ಫೋನ್ನಲ್ಲಿ ಫೋನ್ ಮ್ಯೂಟ್ ಮಾಡಿಕೊಳ್ರಿ ಫೋನ್ನಲ್ಲಿ. ಸೊ ಆ ವಿಧವಾಗಿ ಭಗವಂತ ಅನಾದಿ ನಿಧನ ಅನ್ನುವುದು. ಇನ್ನೊಂದು, ಭಗವಂತ ಪ್ರಾಣದೇವರಿಗೆ ಆದಿಯಾಗಿದ್ದಾನೆ. ಒಂದು, ಸಂಹಾರ ಕಾಲದಲ್ಲಿ ಜಗತ್ತನ್ನು ತನ್ನ ಒಳಗೆ ಇಟ್ಟುಕೊಳ್ಳುತ್ತಾನೆ, ಅಂದರೆ ಮುಕ್ತರಿಗೆ ಆಶ್ರಯವಾಗುವುದು ಮಾತ್ರವೇ ಅಲ್ಲ, ಪ್ರಳಯ ಕಾಲದಲ್ಲಿ ಇಡೀ ಜಗತ್ತಿಗೆ ತಾನು ಆಧಾರಭೂತನಾಗಿ ಇದ್ದು ಅದರ ನಿಧಾನ ಅಂದರೆ ಅದರ ಸಂಹಾರ ಕಾರ್ಯವನ್ನು ತಾನು ಮಾಡ್ತಾನೆ. ಇಲ್ಲ, ಅದಕ್ಕೆ ಆಶ್ರಯ ನಿಧನ ಅನ್ನುವುದು ಸಂಹಾರ ಅಂತ ಒಂದು, ಆಶ್ರಯ ಅಂತ ಒಂದು. ಸೊ ಎರಡು ರೀತಿಯಲ್ಲಿ ಕೂಡ ಅನಾದಿ ಅನದೇವರಿಗೆ ಆದಿ ಅಂತ ಒಂದಿಟ್ಟುಕೊಂಡು ನಿಧನ ಅಂತ ಹೇಳಿದಾಗ ಸಂಹಾರ ಕಾಲದಲ್ಲಿ ಎಲ್ಲದಕ್ಕೂ ಆಶ್ರಯಭೂತನಾಗಿ ಇರುವುದು ಅಂದರೆ ಎಲ್ಲವನ್ನೂ ತಾನು ಈ ವಿಧವಾಗಿ ಸಂಹಾರ ಮಾಡುವುದು ಆಶ್ರಯ, ಅದನ್ನು ತನ್ನ ಒಳಗೆ ಹೊಟ್ಟೆ ಒಳಗೆ ಇಟ್ಟುಕೊಳ್ಳುತ್ತಾನೆ ಪ್ರಳಯ ಕಾಲದಲ್ಲಿ. ಅಂದರೆ ಬೇಸಿಕ್ ಆಗಿ ಹೊಟ್ಟೆ ಒಳಗೆ ಇಟ್ಕೊಳ್ಳುವುದಂದರೆ ಏನು, ಅದಕ್ಕೆ ಯಾವಾಗ ಯಾವಾಗ ಒಂದು ರೆಸ್ಟ್ ಅಂತ ನೋಡ್ರಿ, ಅದು ಬಹಳ ದೊಡ್ಡ ಕಾಲದ ರೆಸ್ಟ್. ನಮಗೆ ಇಲ್ಲಿ ಗಾಢನಿದ್ರೆ, ಗಾಢನಿದ್ರೆಯಲ್ಲಿ ಸ್ವಲ್ಪ ಕಾಲ ಇರ್ತೀವಿ, ಪ್ರಳಯ ಕಾಲದಲ್ಲಿ ದೊಡ್ಡ ಗಾಢನಿದ್ರೆ, ಎಷ್ಟೋ ವರ್ಷಗಳ ಕಾಲ ಎಲ್ಲರನ್ನೂ ಗಾಢನಿದ್ರೆಯಲ್ಲಿ ಹಾಕ್ತಾನೆ. ಆದ್ದರಿಂದ ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲದಕ್ಕೂ ಆಧಾರಭೂತನಾಗಿದ್ದು ಅವುಗಳೆಲ್ಲಕ್ಕೂ ಗಾಢನಿದ್ರೆಯನ್ನು ಕೊಡ್ತಾ ತನ್ನ ಒಳಗೆ ಇಟ್ಟುಕೊಳ್ತಾನ. ಆದ್ದರಿಂದ ಅವನು ಅನಾದಿ ನಿಧನ ಅಂಥೇಳಿ. ಇನ್ನೊಂದು, ಅನಾದಿ ನಿಧನ ಅಂದರೆ ಅನಾದಿಯಾಗಿ ಇರುವುದನ್ನು ನಿಧನ ಮಾಡಿಸುವುದು. ಅಂದರೆ ಅನಾದಿಯಾಗಿರುವುದು ಯಾವುದು? ಸಂಸಾರ. ಸಂಸಾರ ಅನಾದಿಯಾಗಿರುವಂಥದ್ದು. ನಮ್ಮ ಕರ್ಮಗಳು ಅನಾದಿ, ಕರ್ಮಬಂಧನವೂ ಅನಾದಿ, ಬಂಧವೂ ಅನಾದಿ. ಈ ಅನಾದಿಯಾಗಿರುವ ನಮಗೆ ಬೇಡ ಅಂತ ಅನಿಸುವುದು ಯಾವುದಿದು? ಸಂಸಾರ ಬೇಡ, ಬಂಧ ಬೇಡ, ಇವೆಲ್ಲವೂ ಬೇಡ. ಅವುಗಳನ್ನು ನಾಶ ಮಾಡುವವನು ಅನಾದಿಯಾಗಿರುವ ಸಂಸಾರಾದಿಗರನ್ನು ನಾಶ ಮಾಡ್ತಾನಾದ್ದರಿಂದ ಅವನು ಅನಾದಿ ನಿಧನ. ಅಂದರೆ ಅನಾದಿಯಾದ ಬೇಡದ್ದಾದಂತಹ ಸಂಸಾರಾದಿಗಳನ್ನು ನಿಧನಗೊಳಿಸುತ್ತಾನೆ, ನಾಶ ಮಾಡ್ತಾನಾದ್ದರಿಂದ ಅವನು ಅನಾದಿ ನಿಧನ ಅಂಥೇಳಿ. ಅದೇ ವಿಧವಾಗಿ ಅನಾದಿಯಾದ ಸಂಸಾರ ಅನಾದಿಯಾದ ವಿಶ್ವದ ಸಂಹಾರ ಮಾಡ್ತಾನೆ, ವಿಶ್ವ ಸಂಹಾರಕ ಅನ್ನೋದು ಅದು. ಸೊ ಅನಾದಿಯಾದ ವಿಶ್ವವನ್ನು ಸಂಹಾರ ಮಾಡ್ತಾನೆ. ವಿಶ್ವ ಅನಾದಿಯಲ್ಲದೆ ಆದಿ ಇದಲ್ಲವಾ ಅಂತ ಹೇಳಿದರೆ ಅದು ಪ್ರವಾಹತಃ ಅನಾದಿತ್ವ ಇದೆ. ಅಂದರೆ ವಿಶ್ವ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಆದ್ದರಿಂದ ಈ ಪ್ರವಾಹತಃ ಅನಾದಿತ್ವ ಇರುವಂತಹ ವಿಶ್ವವನ್ನು ಸಂಹಾರ ಮಾಡ್ತಾನೆ, ಆದ್ದರಿಂದಲೂ ಅವನು ಅನಾದಿ ನಿಧನ ಅಂಥೇಳಿ. ಇನ್ನೊಂದು, ಅನಾದಿ ನಿಧನ ಅಂತ ಹೇಳಿದರೆ ಅವನು ಮುಖ್ಯ ಪ್ರಾಣದೇವರ ಪ್ರೇರಕ. ಅನ ಅಂದರೆ ಅನಾ ಪ್ರೇರಕ, ಅನ ಮುಖ್ಯ ಪ್ರಾಣಂ ಮನತಿ ಅಂಥೇಳಿ. ಅಂದರೆ ಮುಖ್ಯ ಪ್ರಾಣದೇವರಿಗೆ ಪ್ರೇರಕನಾಗಿರುವ ಕಾರಣದಿಂದ ಅವನು ಅನ. ಅಷ್ಟೇ ಅಲ್ಲದೆ ಅವನು ಇದು ಒಂದು ಗ್ರ್ಯಾಮರ್, ವ್ಯಾಕರಣದ ಒಂದು ವಿಶೇಷ ಅಂಶ. ಏಹೆ ಇಹಿ ಈ ಅಂದರೆ ಮನ್ಮಥನಿಗೆ ಈ ಅಂತ ಹೆಸರು. ಇಹಿ ಏಹೆ ಅಂದರೆ ಈಗ ಹರಿಹಿ ಹರೇಹೆ ಆಗತ್ತೆ ನೋಡ್ರಿ. ಇಕಾರ ಶಬ್ದಕ್ಕೆ ಷಷ್ಠಿ ವಿಭಕ್ತಿಯಲ್ಲಿ ಏಹೆ ಆಗತ್ತೆ. ಈ ಇಹಿ ಅಂದರೆ ಕಾಮದೇವರು, ಏಹೆ ಅಂದರೆ ಕಾಮದೇವರ. ಸೊ ಏಹೆ ನಿಧನಂ ಇಧನಂ ಅಂತೇಳಿ. ಸೊ ಇಲ್ಲಿ ಅನಾದಿ ನಿಧನಂ ಅಂತ ಹೇಳಿದಾಗ ಏಹೆ ನಿಧನಂ. ಸೊ ಅನ ಅದಾದ ಮೇಲೆ ಆ ಅನದೇವರಿಗೆ ಅದ್ ಅತ್ ಅತ್ ಅಂದರೆ ಪ್ರೇರಣ, ಅನದೇವರನ್ನು ಅತ್ ಪ್ರೇರೇಪಿಸುವನು ಅನ ಪ್ಲಸ್ ಅತ್ ಪ್ಲಸ್ ಇ, ಅನ ಪ್ಲಸ್ ಅತ್ ಪ್ಲಸ್ ಇ ಅನಾದಿ ಆಗತ್ತೆ. ಅನದೇವರನ್ನು ಅತ್ ಪ್ರೇರೇಪಿಸುವವನು ಈ ಅಂತ ಕರೆಯಲ್ಪಡುವ ಮನ್ಮಥನನ್ನು ನಿಧನ ಸಂಹಾರ ಮಾಡಿದ್ದಾನೆ ರುದ್ರಾಂತರ್ಗತನಾಗಿ. ಅಂದರೆ ರುದ್ರದೇವರು ಮನ್ಮಥನನ್ನು ಸಂಹಾರ ಮಾಡಿದ್ದಾರೆ ಮತ್ತು ಪುನರುಜ್ಜೀವಗೊಳಿಸ್ತಾರೆ ಕಾಮದೇವರನ್ನು ಸುಟ್ಟು ಹಾಕುವುದು. ಆ ಸಂದರ್ಭದಲ್ಲಿ ರುದ್ರಾಂತರ್ಯಾಮಿಯಾಗಿರುವ ನರಸಿಂಹದೇವರು ಅದನ್ನು ಮೂಲತಃ ಮಾಡಿದ್ದಾರಂತೇಳಿ. ಆದ್ದರಿಂದ ಈ ನಿಧನರು ಅನ ಅತ್ ಈ ನಿಧನ ಬಿಡಿಸುವುದು ಹಾಗೆ ಅನ ಪ್ಲಸ್ ಅತ್ ಪ್ಲಸ್ ಇ ಪ್ಲಸ್ ನಿಧನ ಅನಾದಿ ನಿಧನ ಆಗತ್ತೆ. ತ ಪ್ಲಸ್ ಇ ದಿ ಆಗತ್ತೆ. ಸೊ ಅನ ಅತ್ ಈ ನಿಧನ. ಈ ಅಂದರೆ ಮನ್ಮಥನನ್ನು ಸಂಹಾರ ಮಾಡಿದ ರೂಪ ಈ ನಿಧನ. ಆದ್ದರಿಂದ ಅನಾದಿ ನಿಧನ ಅಂತ ಇದು ಒಂದು ವಿಶೇಷವಾದ ಅರ್ಥ. ಅದೇ ವಿಧವಾಗಿ ಅನಾದಿಗಳಾದಂತಹ ತನ್ನ ಅವತಾರಗಳನ್ನು, ಅವನ ಅವತಾರಗಳೆಲ್ಲವೂ ಅನಾದಿಗಳು, ಅವುಗಳನ್ನು ಏಕೀಭಾವ ಮಾಡುವುದು. ನಿಧನ ಅಂತ ಹೇಳಿದರೆ ಸಂಹಾರ ಅಂತ ಅರ್ಥ ಅಲ್ಲ, ಅವೆಲ್ಲವನ್ನು ಏಕೀಭಾವ ಮಾಡಿ ಅದಕ್ಕೆ ತಾನೇ ಆಧಾರವಾಗಿ ನಿಲ್ಲುವುದು, ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಆಧಾರವಾಗಿ ನಿಲ್ಲುವುದು. ಆದ್ದರಿಂದ ಅನಾದಿ ನಿಧನ ಅಂದರೆ ಅವುಗಳೆಲ್ಲದಕ್ಕೂ ತಾನೇ ಆಧಾರ, ತಾನೇ ಮೂಲ, ತಾನೇ ಆಶ್ರಯ, ತನ್ನ ಅವತಾರಗಳಿಗೆ ತಾನೇ ಆಶ್ರಯ. ಹೀಗೆ ಭಗವಂತ ಇದ್ದಾನೆ, ತನಗೆ ತಾನೇ ಆಶ್ರಯ, ಬೇರೆ ಯಾರು ತನಗೆ ಆಶ್ರಯವಲ್ಲ. ಹೀಗೆ ಭಗವಂತ ಇದ್ದಾನೆ, ಆದ್ದರಿಂದ ಅನಾದಿ ನಿಧನ. ಸೊ ನಾನು ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ ರೀ. ಸೊ ಇನ್ನು ಕೆಲವು ಅರ್ಥಗಳು ಮಾತ್ರ ಇದೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಪ್ಲಸ್ ಅದರಲ್ಲಿ ಬರುವ ಚರ್ಚೆಗಳು ಕೂಡ ನಾವು ಆಮೇಲೆ ನೋಡೋಣ. ಬಟ್ ಪ್ರಶ್ನೆಗಳು ಇಷ್ಟರವರೆಗೆ ಏನಾದರೆ ಕೇಳ್ಬೋದು. ಹರೇ ಶ್ರೀನಿವಾಸ ಶಿಕ್ಷಣ ಅರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು.